హరి ఓం శ్రీ గురుభ్యో నమ అభ్రమం భంగరహితం అజడం విమలం సదా ఆనందతీర్థమతులం భజే తాపత్రయాపహం మిథ్యా సిద్ధాంత దుద్ధాంత విధ్వంసం జైతీర్థాగత నిర్భాసతాం నో హృదంబరే అత్తికల్పిత కల్పోయం ప్రత్యర్థికేసరి వ్యాసతీర్థగురు భూయాత్ అస్మదిష్టాత సిద్ధయే తపో విద్యాగత్యాది సద్గుణౌగాకరాణం వాదిరాజగురునందే హైగ్రీపదాశ్రయాన్ పూజ్య రాఘవేంద్రాయ సత్యధర్మరతాయ చ భజతాంకల్పవృక్షాయ నమతాం కామధేనవే దుర్వాదిధ్వాంతరవయే వైష్ణవేందీవరేందవే శ్రీరాఘవేంద్రగురువే నమోత్తిదయాళవే ఆపాదమౌళిపర్యంతం గురునామాక్తిం స్మరే తేన విఘ్నాః ప్రణశ్యంతి సిద్ధిం మనోరథాః హరిః ఓం శ్రీ గురుభ్యో నమః. ನಾವು ಹರಿಕಥಾಮೃತ ಸಾರದಲ್ಲಿ ಅದರಲ್ಲಿ ಹದಿನಾರನೇ ಸಂಧಿ ದತ್ತ ಸ್ವಾತಂತ್ರ್ಯ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಅದು ನಾಂದಿ ಪದ್ಯ ಓದ್ಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈಗ ನಾವು ಹದಿನಾಲ್ಕನೇ ಪದ್ಯವನ್ನು ಮಾಡ್ತಾ ಇದ್ದೀವಿ. ಹದಿನಾಲ್ಕನೇ ಪದ್ಯ ಮುಖ್ಯಫಲ ವೈಕುಂಠ ಮುಖ್ಯಾಮುಖ್ಯಫಲ ಮಹರಾದಿಲೋಕ ಅಮುಖ್ಯಫಲ ವೈಷಯಿಕವೆಂದರಿದು ಅತಿಭಕುತಿಯಿಂದ ರಕ್ತಸಾರಿಯ ಭಜಿಸುತ್ತಲೆ ನಿರ್ದುಃಖನಾಗು ನಿರಂತರದಿ ಮೊರೆ ಪೊಕ್ಕವರ ಬಿಡ ಭಕ್ತವತ್ಸಲ ಭಾರತೀಶ ಪಿತ ಅಂತ ಹೇಳಿದ್ದು. ಇಲ್ಲಿ ನಮಗೆ ಪರಮಾತ್ಮನ ಈ ಸೇವೆ, ಭಜನೆ ಮಾಡುವುದು, ಪರಮಾತ್ಮನ ಪೂಜೆಯನ್ನು ಮಾಡುವುದು ಎಲ್ಲರೂ ಮಾಡ್ತಾ ಇರ್ತಾರೆ ಅವರವರ ಯೋಗ್ಯತಾನುಸಾರ ಮಾಡಿದಾಗ ಅದಕ್ಕೆ ಮುಖ್ಯ ಫಲವು ಮುಖ್ಯ ಅಮುಖ್ಯ ಫಲವು ಅಮುಖ್ಯ ಫಲವು ಸಿಗತ್ತೆ ಅಂತ ಹೇಳಿದ್ರೆ ಒಂದೇ ಕಾರ್ಯಕ್ಕೆ ಹೇಗೆ ಎಲ್ಲ ಮುಖ್ಯ ಫಲವೂ ಸಿಗತ್ತೆ ಅಮುಖ್ಯ ಫಲವೂ ಸಿಗತ್ತೆ ಮುಖ್ಯಾಮುಖ್ಯ ಫಲವೂ ಸಿಗತ್ತೆ ಅಂತ ಹೇಳಿದರೆ ಇದು ಏನು ಸ್ವತಃ ಸೇಮ್ ಆಕ್ಷನ್ ಮೂರು ಸಿಗತ್ತಾ ಇಲ್ಲ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸಿಗತ್ತಾ ಇದು ಹೇಗೆ ಅಂತ ಹೇಳಿದರೆ ನಾವು ಹೀಗೆ ತಿಳ್ಕೋಬೇಕು. ಈಗ ಈ ಭಗವಂತನ ಈ ಉಪಾಸನೆಗೆ ಮುಖ್ಯ ಫಲ ಅಮುಖ್ಯ ಫಲ ಮುಖ್ಯಾಮುಖ್ಯ ಫಲ ಅಂತ ಹೇಳಿದ್ರೆ ಇದು ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಅಂದರೆ ಎಲ್ಲರಿಗೂ ಕೂಡ ಈ ಅವರವರಿಗೆ ಯೋಗ್ಯತಾನುಸಾರ ಅವರು ಮಾಡ್ತಾರೆ. ಮಾಡಿದರೆ ಅವರಿಗೆ ಎಲ್ಲವೂ ಈಗ ದೊಡ್ಡ ಯೋಗ್ಯವಾದ ಜೀವರಾಶಿಗಳು ಮಾಡಿದಾಗ ಅವರಿಗೆ ಮುಖ್ಯವಾದ ಫಲ ವೈಕುಂಠ ಫಲ ಸಿಗತ್ತೆ. ಮುಖ್ಯಾಮುಖ್ಯ ಫಲವಾದ ಮಹರಾದಿ ಲೋಕಾದಿ ವಾಸವೂ ಸಿಗತ್ತೆ. ಈ ಮಹರಾದಿ ಲೋಕಕ್ಕೆ ಅಲ್ಲಿರುವಾಗ ಅಲ್ಲಿ ಮಹರಾದಿ ಲೋಕ ಅಂದ್ರೆ ಮಹರ್ಲೋಕ, ಭೂಲೋಕ, ಭೂಲೋಕ, ಸುವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತೇಳಿ ಉದ್ದು ಲೋಕಗಳಲ್ಲಿ ಈಗ ಮಹರ್ಲೋಕದಲ್ಲಿ ಹೋದ ಉತ್ತಮ ಜೀವರಾಶಿಗಳು ಮುಕ್ತಿಯೋಗ್ಯ ಜೀವರಾಶಿಗಳು ಯಾರಿದ್ದಾರೋ ಅವರು ಮಾತ್ರವೇ ಮಹರ್ಲೋಕಕ್ಕೆ ಹೋಗಲಕ್ಕಾಗತ್ತೆ. ಸೊ ಮಹರ್ಲೋಕಕ್ಕೆ ಹೋದವರು ಮುಕ್ತಿಯೋಗ್ಯ ಜೀವರಾಶಿಗಳು ಅವರಿಗೆ ಮೋಕ್ಷ ಗ್ಯಾರಂಟೀಡ್ ಬರುತ್ತೆ. ಮತ್ತೆ ಆ ಮಹರ್ಲೋಕ ಮೋಕ್ಷವನ್ನು ಖಂಡಿತವಾಗಿ ಕೊರುವಂತಹ ಮಹರ್ಲೋಕ ಯಾಕೆ ಮುಖ್ಯಾಮುಖ್ಯ ಫಲವೇ ಯಾಕಾಯಿತು? ಅದು ಮುಖ್ಯ ಫಲ ಅಂತಲೇ ಕರಿಬಹುದಲ್ಲವೇ? ಮುಖ್ಯವಾದದ್ದು ವೈಕುಂಠ ಫಲ, ಅದೇ ವಿಧವಾಗಿ ಸ್ವಲ್ಪ ಕಮ್ಮಿ ಆಗದಂತಹ ಮುಖ್ಯ ಫಲ ಮಹರ್ಲೋಕ ಫಲ ಅಂತ ಯಾಕೆ ಕರಿಬಾರದು? ಅದಕ್ಕೆ ಮುಖ್ಯಾಮುಖ್ಯ ಫಲ ಅಂತ ಯಾಕೆ ಕರಿಬೇಕು ಅನ್ನೋದು ಪ್ರಶ್ನೆ. ಈಗ ಮುಖ್ಯ ಫಲ ವೈಕುಂಠ ಅಂತ ಹೇಳಿದರೆ ಅಲ್ಲಿ ಅಲ್ಲಿಗೆ ಸಾಧನೆ ಎಲ್ಲ ಕಂಪ್ಲೀಟ್ ಆಗಿ ಮೂಡಿ ಪೂರ್ಣ ಫಲ ಸಿಕ್ಕಿತು, ಅದಕ್ಕೆ ಮುಖ್ಯ ಫಲ ಅಂತ ಹೇಳಿ. ಮಹರ್ಲೋಕಕ್ಕೆ ಹೋದವರು ಗ್ಯಾರಂಟಿಯಾಗಿ ಮೋಕ್ಷ ಬಂದರೂ ಕೂಡ ಅವರಿಗೆ ಪುನರ್ಜನ್ಮ ರಾಹಿತ್ಯ ಇದ್ದರೂ ಕೂಡ ಅಷ್ಟೇ ಅಲ್ಲದೆ ಅವರಿಗೆ ಮತ್ತು ಮಹರ್ಲೋಕ ಅಂತ ಅಲ್ಲಿ ಹೋದ ಮೇಲೆ ಅವರಿಗೆ ಇನ್ನು ವೈಕುಂಠಕ್ಕೆ ಹೋದಂತಹ ಸ್ಥಿತಿ ಬಂದಿಲ್ಲ. ಆ ಕಾರಣದಿಂದ ಅದಕ್ಕೆ ಮುಖ್ಯಾಮುಖ್ಯ ಫಲ ಅಂತ ಕರೀತಾರೆ. ಮುಖ್ಯಾಮುಖ್ಯ ಫಲ ಅಂತ ಕರೆಯುವುದಕ್ಕೆ ಯಾಕಂತ ಹೇಳಿದ್ರೆ ಇನ್ನು ಸಾಧನ ಕರ್ಮ ಸಾಧನೆಯನ್ನು ನಡೆಯೋದಿದೆ, ಅವರಿಗೆ ಸಾಧನೆ ಮಾಡಬೇಕಾಗಿದೆ ಇದೆ, ಇನ್ನೂ ಪ್ರಾರಬ್ಧವೂ ಇನ್ನೂ ಉಳಿದಿರುತ್ತೆ. ಆ ಕಾರಣಗಳಿಂದ ಅದು ಮುಖ್ಯಾಮುಖ್ಯ ಫಲ ಅಂತ ಕರೀತಾರೆ. ಅಮುಖ್ಯ ಫಲ ಅಂದ್ರೆ ಸಂಸಾರ ಸುಖಗಳು ಯಾವ್ದಿದೆ ಅಮುಖ್ಯ ಫಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಮತ್ತು ಸಂಸಾರಕ್ಕೆ ಮತ್ತು ಮತ್ತು ಬರುವುದು ಈ ಕಾರಣದಿಂದ ಅದು ಅಮುಖ್ಯ ಫಲವೂ ಆಗುತ್ತೆ ಅಂತೇಳಿ. ಅಂದರೆ ಯಾರ ದೃಷ್ಟಿಯಲ್ಲಿ ಈಗ ಯೋಗ್ಯರಾದ ಜೀವರಾಶಿಗಳಿಗೆ ಈ ಸಂಸಾರ ಸುಖ ಅನ್ನೋದು ಅಮುಖ್ಯ ಫಲವೇ ಆಗಿದೆ, ವೈಕುಂಠವು ಮುಖ್ಯ ಫಲವೇ ಆಗಿದೆ, ಮಹರ್ಲೋಕಾದಿ ವಾಸಗಳು ಮುಖ್ಯ ಅಮುಖ್ಯ ಫಲವೇ ಆಗಿದೆ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಈ ವಿಧವಾಗಿರುವಂತಹ ಆ ಪರಮಾತ್ಮನ ಭಜನೆಯನ್ನು ರಕ್ಕಸಾರಿ ರಕ್ಕಸರ ಸಂಹಾರ ಮಾಡುವ ಆ ಪರಮಾತ್ಮನನ್ನು ಭಜಿಸುತ್ತಲೇ ಭಜನೆ ಮಾಡುತ್ತಾ ನೀನು ನಿರ್ದುಃಖನಾಗು ನಿರಂತರದಿ, ಯಾವಾಗಲೂ ನೀವು ದುಃಖರಹಿತ ಅಂದ್ರೆ ಮೋಕ್ಷಕ್ಕೆ ಹೋಗುವ ಮಾರ್ಗವನ್ನು ಹೊಂದು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಂತಹ ಮೊರೆ ಹೊಕ್ಕವರನ್ನು ಬಿಡ ಭಕ್ತವತ್ಸಲ, ಭಕ್ತವತ್ಸಲನಾದ ಆ ಪರಮಾತ್ಮ ಅವರನ್ನು ಬಿಡುವುದಿಲ್ಲ ಅಂತ ಹೇಳಿ ಕರ್ತಾ ಇದ್ದಾರೆ. ಇಲ್ಲಿ ಆ ಪರಮಾತ್ಮನನ್ನು ಒಂದು ವಿಶೇಷಣವನ್ನು ಹಾಕಿದ್ದಾರೆ. ಭಾರತೀಶ ಪಿತ, ಭಾರತೀಶ ಪಿತ ಅಂತ ಹೇಳಿದರೆ ಭಾರತೀ ರಮಣನಾದ ಮುಖ್ಯ ಪ್ರಾಣ ದೇವರ ತಂದೆಯಾದವನು ಅಂತ ಸ್ಪಷ್ಟವಾಗಿರುವಂತಹ ಒಂದು ಅರ್ಥ. ಆದರೆ ಇನ್ನೊಂದು ರೋಚನವಾದ ಇನ್ನೊಂದು ಅರ್ಥವು ನಾವು ನೋಡಬಹುದು. ಭಾರತೀಶಸ್ಯ ಪಿತ ಅಂತ ಹೇಳುವುದು ಒಂದು ಇಲ್ಲ, ಭಾರತೀಶಃ ಏನ ಭಾರತೀಶಃ ಪಿತ ಅಭವತ್, ಯಾರಿಂದ ಆದರೆ ಭಾರತೀಶನು ಈ ಜಗತ್ತಿಗೆ ಪಿತನಾಗಿದ್ದಾನೆ, ಅಂದರೆ ಭಾರತೀಪತಿಯಾದ ಮುಖ್ಯ ಪ್ರಾಣದೇವರು ಇಲ್ಲ ಭಾರತೀ ಸರಸ್ವತಿಪತಿಯಾದ ಬ್ರಹ್ಮದೇವರು ಇವರು ಈ ಜಗತ್ತಿಗೆ ಪಿತಾ ತಂದೆಯಂತೆ ಆಗಿದ್ದಾರೆ. ಅಂದ್ರೆ ಸೃಷ್ಟಿ ಕಾರ್ಯವನ್ನು ಅವರಿಂದ ಮಾಡಿಸ್ತಾರೆ, ಅಂದ್ರೆ ಇದಕ್ಕೆ ಪಿತಾ ಸದೃಶನಾಗಿ ತಂದೆ ಆಗಿದ್ದಾರೆ. ಈ ವಿಧವಾಗಿ ಪರಮಾತ್ಮನಿಂದ ಭಾರತೀಶನು ಪಿತನಾಗಿದ್ದಾನೆ. ಅದಕ್ಕೆ ಯಾರಿಂದಲಾದರೆ ಭಾರತೀಶನು ಈ ಜಗತ್ತಿಗೆ ಪಿತನಾಗಿದ್ದಾನೋ ಅವನು ಅಂದ್ರೆ ಪರಮಾತ್ಮ. ಸೊ ಅಂಥೇಳಿ ಈ ವಿಧವಾದ ಅರ್ಥವನ್ನು ನಾವು ನೋಡಬಹುದು. ಅಂದ್ರೆ ಭಾರತೀಶನಿಗೆ ಪಿತನಾದವನು ಇಲ್ಲ ಭಾರತೀಶನು ಯಾರಿಂದಾದರೆ ಈ ಜಗತ್ತಿಗೆ ಪಿತನಾಗಿದ್ದಾನೋ ಅವನು ಅಂಥೇಳಿ ಎರಡರ್ಥಗಳನ್ನು ಕೂಡ ನಾನು ನೋಡಬಹುದು. ಅಂತಹ ಭಾರತೀ ರಮಣನಾದ ಮುಖ್ಯ ಪ್ರಾಣನ ಅವನನ್ನು ಕೂಡ ನೇಮನ ಮಾಡುವಂತಹ ಮುಖ್ಯ ಪ್ರಾಣದೇವರನ್ನು ಕೂಡ ನೇಮನ ಮಾಡುವಂತಹ ಆ ಪರಮಾತ್ಮನನ್ನು ಯಾರಾದರೆ ಮೊರೆ ಹೊಕ್ಕುತ್ತಾರೋ ಅವರನ್ನು ಅವನು ಬಿಡದೆ ಕಾಪಾಡ್ತಾನೆ. ಮೊರೆ ಹೊಕ್ಕುವುದಂದ್ರೆ ಪ್ರಪನ್ನತ ಅಂತೇಳಿ, ಅಂದ್ರೆ ಪ್ರಪತ್ತಿ ಇಲ್ಲ ಶರಣಾಗತಿ ಅಂದ್ರೆ. ಸೊ ಶರಣಾಗತಿ ಒಂದಾದ್ರೆ ಸಾಕು, ಇನ್ನೇ ಬೇರೆ ಯಾವುದು ಬೇಕಾಗಿಲ್ಲ ಅಂತ ಭಾವನೆ ಮಾಡಬಹುದು, ಅದು ಸರಿ ಇಲ್ಲ. ಯಾಕಂದ್ರೆ ಶರಣಾಗತಿ ಅನ್ನೋದು ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಶರಣಾಗತಿ ಅಂತ ಹೇಳಿದ್ರೆ ಅದಕ್ಕೆ ಈ ಶ್ಲೋಕ ನೋಡಿದಾಗ ನಮಗೆ ಈ ಪದ್ಯ ನೋಡಿದಾಗ ಗೊತ್ತಾಗುತ್ತೆ. ಪರಮಾತ್ಮನನ್ನು ಮೊರೆ ಹೊಕ್ಕಬೇಕಂತ ಹೇಳಿದರೆ ಭಕ್ತವತ್ಸಲನಾದ ಅವನನ್ನು ಆಗಬೇಕಂದರೆ ಸರಿಯಾದ ಜ್ಞಾನದಿಂದ ಅವನನ್ನು ಹೇಗೆ ಮೊರೆ ಹೊಕ್ಕಬೇಕು, ಯಾವ ಜ್ಞಾನದಿಂದ ಮೊರೆ ಹೊಕ್ಕಬೇಕು ಅನ್ನೋದು ಪರಮಾತ್ಮನ ಆ ಸರ್ವೋತ್ತಮತ್ವ ಜ್ಞಾನವೂ ಇರಬೇಕು, ಅವನ ಮೇಲೆ ನಿರ್ದಿಷ್ಟವಾದ ಭಕ್ತಿಯೂ ಇರಬೇಕು. ಅವನನ್ನು ನಾವು ಎಲ್ಲ ಕಾಲದಲ್ಲಿಯೂ ನಿರಂತರವಾಗಿ ಅಖಂಡವಾಗಿ ಮೂರು ವಿಧವಾದಂತಹ ಮಾನಸಿಕ ವಾಚಿಕ ಕಾಯಿಕ ಪೂಜೆಗಳನ್ನು ಮಾಡಬೇಕು, ಇವೆಲ್ಲವೂ ಮಾಡಬೇಕು ಅಂತ ಆಗ ಮಾಡಿದಾಗ ಪರಮಾತ್ಮ ಕಾಪಾಡ್ತಾನೆ ಅಂತ ಹೇಳಿ ಇದು ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಬಂದಿರುವಂತಹ, ಅಂದ್ರೆ ಪರಮಾತ್ಮನೇ ಎಲ್ಲಾ ಸ್ವತಂತ್ರ, ನಾವು ಯಾವುದಕ್ಕೆ ಸ್ವಾತಂತ್ರ್ಯ ಅಲ್ಲ ಅಂತ ಆ ಅನುಸಂಧಾನ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಇಲ್ಲಿ ನಮಗೆ ಒಂದು ಸಂದೇಹ ಬರಲಿಕ್ಕೆ ಅವಕಾಶ. ಈ ದತ್ತ ಸ್ವಾತಂತ್ರ್ಯ ಮಾಡ್ತಾ ಇರುವಾಗ ಎಲ್ಲ ಕಡೆ ಕೂಡ ನಮಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾ ಇರುವಾಗ ಶಾಸ್ತ್ರಗಳೆಲ್ಲ ಹೊರಟಿದೆ. ಶಾಸ್ತ್ರಗಳಲ್ಲಿ ನಮಗೆ ಇದು ಮಾಡು ಅದು ಮಾಡು ಅದು ಮಾಡು ಅಂಥೇಳಿ ಪ್ರಿಸ್ಕ್ರಿಪ್ಷನ್ಸ್, ಡೂಸ್ ಅಂಡ್ ಡೋಂಟ್ಸ್ ಎಲ್ಲವೂ ಇದೆ. ವಿಧಿ ನಿಷೇಧಗಳನ್ನು ಶಾಸ್ತ್ರವು ನಮಗೆ ವಿಧಾನ ಮಾಡುತ್ತೆ. ಹೀಗೆ ಯಾಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ ಮೇಲೆ ಶಾಸ್ತ್ರಗಳಲ್ಲಿ ಹೇಳಿದಂತಹ ವಿಧಿ ನಿಷೇಧ ವಾಕ್ಯಗಳು ಯಾರಿಗೆ ಹೊರಟಿವೆ? ಪರಮಾತ್ಮನಿಗಾಗಿ ಯಾವುದೂ ಇಲ್ಲ ವಿಧಿ ನಿಷೇಧಗಳು. ನಮಗೆ ಸ್ವಾತಂತ್ರ್ಯವೂ ಇಲ್ಲ. ಸ್ವಾತಂತ್ರ್ಯ ಇಲ್ಲದೆ ಇರುವ ಜೀವರಾಶಿಗಳಿಗೆ ವಿಧಿ ನಿಷೇಧ ವಾಕ್ಯಗಳು ಯಾಕೆ ಇರಬೇಕು, ಅದರ ಪರ್ಪಸ್ ಏನು ಅಂತ ಒಂದು ಸಂದೇಹ ಬರುತ್ತೆ. ಅದನ್ನು ನೋಡಿಬಿಟ್ಟು ನಾವು ವಿಲ್ ಪ್ರೊಸೀಡ್ ಫರ್ದರ್. ಯಾಕಂದ್ರೆ ಆ ಸಂದೇಹ ಒಂದೊಂದು ಹೆಜ್ಜೆಗೆ ಬರುವಂತಹ ಸಂದೇಹ. ಸೊ ಆ ಸಂದೇಹವನ್ನು ಇಟ್ ಈಸ್ ರೆಲೆವೆಂಟ್ ಅಟ್ ಆಲ್ ಟೈಮ್ಸ್ ಈ ದತ್ತ ಸಂದೇಹದಲ್ಲಿ. ಸೊ ಆ ಒಂದು ಪಾಯಿಂಟ್ ಅನ್ನು ನೋಡ್ಬಿಟ್ಟು ಮುಂಚೆ ಹೋಗೋಣ. ಈಗ ವಿಧಿ ನಿಷೇಧಗಳು ನಮಗೆ ಸ್ವಾತಂತ್ರ್ಯ ಇಲ್ಲದೇ ಇದ್ದರೂ ಕೂಡ ಅದನ್ನು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಸ್ವಾತಂತ್ರ್ಯ ಇಲ್ಲ. ಆದರೆ ವಿಧಿ ನಿಷೇಧಗಳನ್ನು ಹೇಳುವುದಕ್ಕೆ ಕಾರಣವೇನು ಅಂತ ಹೇಳಿದರೆ, ಆ ವಿಧಿ ನಿಷೇಧಗಳು ಯಾವುದಿದೋ ಶಾಸ್ತ್ರೋಕ್ತವಾಗಿ ಹೇಳಿದಂತಹ ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡಿದಾಗ ಪರಮಾತ್ಮ ಕಾಪಾಡ್ತಾನೆ. ಅದರಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಆಯ್ತು, ಇಲ್ಲ ಸ್ವಾತಂತ್ರ್ಯವಿಲ್ಲದೇ ಇದ್ದರೂ ಕೂಡ ವಿಧಿ ನಿಷೇಧಗಳಿಗೆ ಅನುಗುಣವಾಗಿಯೇ, ಅಂದ್ರೆ ವಿಧಿಗಳನ್ನು ಮಾಡುವುದು ನಿಷೇಧಗಳನ್ನು ಮಾಡದೇ ಇರುವುದು, ಹೀಗೆ ಮಾಡಿದಾಗ ಮಾತ್ರವೇ ಪರಮಾತ್ಮ ಅವನನ್ನು ಕಾಪಾಡ್ತಾನೆ. ಸ್ವಾತಂತ್ರ್ಯ ಇದೆ ಅಂತ ಯಾರು ಹೇಳಿಲ್ಲ. ನಿಮಗೆ ಸ್ವಾತಂತ್ರ್ಯ ಇದೆ ರೀ, ನೀವು ವಿಧಿ ನಿಷೇಧಗಳನ್ನು ಪಾಲನೆ ಮಾಡಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಸ್ವಾತಂತ್ರ್ಯ ಇಲ್ಲ ನಿಮಗೆ, ಮತ್ತೆ ವಿಧಿ ನಿಷೇಧಗಳನ್ನು ಪಾಲನೆ ಮಾಡಬೇಕಂದ್ರೆ ಪಾಲನೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಲಿಕ್ಕೆ ಮಾತ್ರ ಆಗತ್ತೆ. ಆ ಪಾಲನೆ ಮಾಡುವುದು ಅನ್ನುವುದು ಪರಮಾತ್ಮನ ಅನುಗ್ರಹವಿದ್ದಾಗಲೇ ಆಗತ್ತೆ. ಸೊ ಆಯಾ ಜೀವರಾಶಿಗಳು ಅವರವರ ಯೋಗ್ಯತಾನುಸಾರವಾಗಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದಾಗ ಅವರು ಆ ಪರಮಾತ್ಮನ ಅನುಗ್ರಹದಿಂದಲೇ ಆ ವಿಧಿ ನಿಷೇಧಗಳನ್ನೆಲ್ಲ ಪಾಲನೆ ಮಾಡ್ತಾರೆ. ಆ ಪರಮಾತ್ಮ ಅನುಗ್ರಹದಿಂದ ಅವರು ಮಾಡಿದ ವಿಧಿ ನಿಷೇಧಗಳ ಪಾಲನೆ ಯಾವುದಿದೋ ಅದಕ್ಕೆ ಅನುಗುಣವಾಗಿ ಪರಮಾತ್ಮ ಅವರಿಗೆ ಫಲಗಳನ್ನು ಕೊಡ್ತಾನೆ. ಅಂದ್ರೆ ನಮಗೆ ವಿಧಿ ನಿಷೇಧಗಳು ಸ್ವಾತಂತ್ರ್ಯನ ನಮಗೆ ಅಪ್ಲೈ ಆಗತ್ತೆ ಅಂತ ಯಾರು ಹೇಳ್ತಾ ಇಲ್ಲ. ವಿಧಿ ನಿಷೇಧಗಳು ಅಸ್ವಾತಂತ್ರ್ಯದಿಂದಲೇ ನಮಗೆ ಅಪ್ಲೈ ಆಗತ್ತೆ. ಆದರೂ ಕೂಡ ವಿಧಿ ನಿಷೇಧಗಳು ಹೇಳುವುದಕ್ಕೆ ಕಾರಣವೇನು ಅಂತ ಹೇಳಿದ್ರೆ, ಅದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಅನ್ನುವ ಕಾರಣದಿಂದ ವಿಧಿ ನಿಷೇಧಗಳು ಹೇಳಲಿಲ್ಲ. ಸ್ವಾತಂತ್ರ್ಯವಿಲ್ಲದೆ ಇದ್ದರೂ ಕೂಡ ಆ ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ನಾವು ಮಾಡಲಿಕ್ಕೆ ಕೇವಲ ಪ್ರಯತ್ನ ಮಾಡಬಹುದು. ಅದು ಕೂಡ ಮತ್ತು ಪರಮಾತ್ಮನ ಅನುಗ್ರಹದಿಂದಲೇ ಆಗುತ್ತೆ. ಆ ಪ್ರಯತ್ನ ಅನ್ನೋದು ಕೂಡ ಪರಮಾತ್ಮನ ಪ್ರೇರಣೆ, ಅವನ ಅನುಗ್ರಹದಿಂದ ಆಗುತ್ತೆ. ಆಗಲಿ, ಆದರೂ ಕೂಡ ಆ ಪರಮಾತ್ಮ ಯಾರನ್ನು ಒಲಿತಾನೋ ಅವರಿಂದ ಆ ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ಕಾರ್ಯಗಳನ್ನು ಮಾಡಿಸಿ, ಕಾರ್ಯೋನ್ಮುಖಗಳನ್ನು ಮಾಡಿ, ಅವರಿಂದ ಆ ವಿಧಿ ನಿಷೇಧಗಳಿಗೆ ತಕ್ಕಂತೆ ಅವರಿಂದ ಕಾರ್ಯಗಳನ್ನು ಮಾಡಿಸಿ ಅದಕ್ಕೆ ತಕ್ಕಂತೆ ಫಲಗಳನ್ನು ಪರಮಾತ್ಮ ಕೊಡ್ತಾನೆ. ಅಂದ್ರೆ ಸ್ವತಂತ್ರವಾಗಿ ವಿಧಿ ನಿಷೇಧಗಳು ಅಪ್ಲೈ ಆಗತ್ತೆ ಅಂತ ಇಲ್ಲಿ ಹೇಳಲಿಲ್ಲ. ಅಸ್ವತಂತ್ರವಾಗಿಯೂ ಆ ವಿಧಿ ನಿಷೇಧಗಳು ಅಪ್ಲೈ ಆದರೂ ಕೂಡ ಅದನ್ನು ಆ ಪರಮಾತ್ಮ ಅನುಗ್ರಹದಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ, ಆ ಪರಮಾತ್ಮ ಅವರನ್ನು ಒಲಿದರೆ, ಅವರಿಂದ ಆ ವಿಧಿ ನಿಷೇಧಗಳಿಗೆ ತಕ್ಕಂತೆ ಕಾರ್ಯಗಳನ್ನು ಮಾಡಿಸಿ ಅದಕ್ಕೆ ತಕ್ಕಂತೆ ಫಲಗಳನ್ನು ಪರಮಾತ್ಮ ಕೊಡ್ತಾನೆ ಅನ್ನೋದು ನಾವು ದೃಷ್ಟಿಯಲ್ಲಿ ಇಟ್ಟುಕೋಬೇಕು. ಮತ್ತೆ ಇಷ್ಟೆಲ್ಲ ಇರುವಾಗ ಈ ದತ್ತ ಸ್ವಾತಂತ್ರ್ಯ ಸಿಂಧಿಯನ್ನು ಈ ಸ್ವಾತಂತ್ರ್ಯಾದಿಗಳು ಇಲ್ಲ 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 ಅಂತ ನಾವು ತಿಳ್ಕೊಂಡು ಮಾಡೋದೇನ್ರಿ? ನಮಗೆ ಯಾವ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಈ ತಿಳುವಳಿಕೆ ಬಂದ ಮೇಲೆ ಇನ್ನು ಯಾಕೆ ತಿಳ್ಕೊಳ್ಳೋದು ಯಾಕೆ? ವೈ ಶುಡ್ ವಿ ಇವನ್ ಗೋ ಎನಿ ಮೋರ್? We know that nothing is in our hands, so we can just stop it there and let God take care of everything. We just don't have any control. ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಬಿಟ್ಬಿಡೋಣ ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಕೈಲಿಲ್ಲ. ನಮ್ಮ ನಮ್ಮ ಸ್ವಭಾವಾನುಸಾರವಾಗಿ ನಾವು ಪರಮಾತ್ಮನ ಪ್ರೇರಣೆಯಂತೆ ನಾವು ಸಾಧನೆಯನ್ನು ಮಾಡೇ ಮಾಡ್ತೀವಿ. ಅವರವರ ಯೋಗ್ಯತಾನುಸಾರ ಸಾಧನೆ ಬಿಡಬೇಕು ಅನ್ನುವ ಒಂದು ದೃಷ್ಟಿ ಬಂದವರಿಗೆ ಅದು ಅವರ ಸ್ವಭಾವದಲ್ಲಿ ಆ ಸಾಧನೆ ಬಿಡಬೇಕು ಅನ್ನೋದು ಅವರ ಸ್ವಭಾವದಲ್ಲಿ ಇದ್ದರೆ ಅವರು ಸಾಧನೆಯನ್ನು ಬಿಡ್ತಾರೆ. ಯಾರಿಗಾದರೆ ಸ್ವಭಾವದಲ್ಲಿ ಸಾಧನೆಯನ್ನು ಬಿಡುವ ಒಂದು ಪ್ರಸಕ್ತಿ ಇರುವುದಿಲ್ಲವೋ ಅವರು ಆ ಸಾಧನೆಯನ್ನು ಬಿಡದೆ ಆ ಪರಮಾತ್ಮನ ಪ್ರೇರಣೆಯಿಂದ ಸಾಧನೆಯನ್ನು ಮಾಡೇ ಮಾಡ್ತಾರೆ. ಅದಕ್ಕೆ ನಮಗೆ ಭಗವದ್ಗೀತೆಯಲ್ಲಿ ನಿಮಿತ್ತ ಮಾತ್ರ ಭವಸವಿ ಸಾಧಿನಂತೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಿಮಿತ್ತ ಮಾತ್ರನಾಗುವಂತ ಅರ್ಜುನನಿಗೆ. ಆವಾಗ ನಿಮಿತ್ತ ಮಾತ್ರನಾಗಿದ್ದಾನೆ ಅರ್ಜುನ ಅಂತ ಹೇಳಿದ್ರೆ ಮತ್ತೆ ಅರ್ಜುನನಿಗೆ ಉಪದೇಶ ಮಾಡುವುದು ಎಲ್ಲಿಂದ ಬಂತು? ಅರ್ಜುನ ನಿಮಿತ್ತ ಮಾತ್ರ, ಅವನ ಕೈಲಿ ಯಾವುದೂ ಇಲ್ಲ. ಪರಮಾತ್ಮ ಉಪದೇಶ ಮಾಡುವುದೇನು, ಅರ್ಜುನನಿಂದ ಮಾಡಿಸುವುದೇನು ಅಂತ ಹೇಳಿದ್ರೆ ಅದಕ್ಕೆ ಮಾಡಿ ಮಾಡಿಸುವ ಆ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಇಟ್ ಇಸ್ ಆಸ್ ಇಫ್ ಸ್ವಾತಂತ್ರ್ಯ ಇದ್ದಂತೆ ತೋರಿದಂತೆ ಆಗುತ್ತೆ. ಅಷ್ಟೇ ಆದರೆ ಸ್ವಾತಂತ್ರ್ಯ ಇಲ್ಲ. ಅರ್ಜುನನಿಗೆ ಉಪದೇಶ ಕೊಡುವುದು ಪರಮಾತ್ಮನ ಇಚ್ಛೆಯೇ ಆಗಿದೆ. ಅರ್ಜುನನಿಗೆ ಆ ವಿಧವಾಗಿ ಭಯ ಹುಟ್ಟಿಸುವುದು ಪರಮಾತ್ಮನ ಉದ್ದೇಶ. ಉಪದೇಶ ಕೊಡುವುದು ಪರಮಾತ್ಮನ ಉದ್ದೇಶ. ಉಪದೇಶ ಕೊಟ್ಟ ಮೇಲೆ ಅರ್ಜುನನ ಮನಸ್ಸನ್ನು ಪರಿವರ್ತನೆ ಮಾಡುವುದು ಪರಮಾತ್ಮನ ಉದ್ದೇಶ. ಆ ಅರ್ಜುನನ ಪರಿವರ್ತನೆ ಮಾಡಿಸಿ ಅವನಿಂದ ಕಾರ್ಯೋನ್ಮುಖನನ್ನಾಗಿ ಮಾಡಿಸಿ ಯುದ್ಧವನ್ನು ಮಾಡಿಸುವುದು ಪರಮಾತ್ಮನ ಉದ್ದೇಶವೇ ಆಗಿದೆ. ಈ ಕಾರಣದಿಂದ ಸ್ವಾತಂತ್ರ್ಯ ಅನ್ನುವುದು ಬೇರೆ, ವಿಧಿ ನಿಷೇಧಗಳನ್ನುವುದು ಬೇರೆ. ವಿಧಿ ನಿಷೇಧಗಳು ಕೇವಲ ಸ್ವತಂತ್ರ್ಯ ಉಳ್ಳವರಿಗೆ ಮಾತ್ರವೇ ಅಂತ ನಾವು ಭಾವನೆ ಮಾಡಕೂಡದು. ವಿಧಿ ನಿಷೇಧಗಳು ಸ್ವತಂತ್ರವಿಲ್ಲದೆ ಇದ್ದರೂ ಕೂಡ ನಮಗೆ ಅದು ಅಪ್ಲೈ ಆಗುತ್ತೆ. ಯಾಕಂದ್ರೆ ಶಾಸ್ತ್ರ ಏನ್ ಹೇಳುತ್ತೆ? ಈ ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ಮಾಡಿದಾಗ ಪರಮಾತ್ಮ ಕಾಪಾಡ್ತಾನೆ. ಸೊ ಪರಮಾತ್ಮ ಹ್ಯಾಸ್ ಎ ಸೆಟ್ ಆಫ್ ರೂಲ್ಸ್ ವಿಚ್ ಹಿ ಹ್ಯಾಸ್ ಹಿಮ್ಸೆಲ್ಫ್ ಅಗ್ರೀಡ್ ಟು ಫಾಲೋ. ಪರಮಾತ್ಮನಿಗೆ ಯಾವ ನಿಬಂಧನೆ ಇಲ್ಲ, ಈ ರೂಲ್ಸ್ ಎಲ್ಲ ಪರಮಾತ್ಮ ಫಾಲೋ ಮಾಡಬೇಕನ್ನುವ ನಿರ್ಬಂಧನೆ ಇಲ್ಲ ಪರಮಾತ್ಮನಿಗೆ. ಆದರೂ ಪರಮಾತ್ಮ ನಿಶ್ಚಯ ಮಾಡಿಕೊಂಡಿದ್ದಾನೆ, ನಾನು ಇವೆಲ್ಲ ಇದಕ್ಕೆ ಈ ರೂಲ್ಸ್ ನಾನು ಮಾಡಿದ್ದೀನಿ, ನಾನೇ ಫಾಲೋ ಮಾಡ್ತೀನಿ. ಅಂದ್ರೆ ಪರಮಾತ್ಮ ತಾನು ಆ ರೂಲ್ಸ್ ಎಲ್ಲ ನಿಯಮನ ಮಾಡುವವನವನು, ಆ ಸರ್ವನಿಯಾಮಕನಾದ ಅವನು ಆ ರೂಲ್ಸ್ ಅನ್ನು ನಿಯಮನ ಮಾಡ್ತಾನೆ. ಆ ಕಾರಣದಿಂದ ಅದಕ್ಕೆ ತಕ್ಕಂತೆ ತಾನು ವರ್ತಿಸ್ತಾನೆ, ಅದು ಅವನ ಇಚ್ಛೆ ಅಷ್ಟೇ. ಇಟ್ಸ್ ನಾಟ್ ದಟ್ ಹಿ ಇಸ್ ಬೌಂಡ್ ಬೈ ದಟ್, ಬಟ್ ಹಿ ಡಿಸೈರ್ಸ್ ಟು ಡೂ ದಟ್ ವೇ. ಈ ಕಾರಣದಿಂದ ಈ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ನಾವು ಮುಖ್ಯವಾಗಿ ದೃಷ್ಟಿಯಲ್ಲಿ ಇಟ್ಕೋಬೇಕಾಗಿದ್ದ ವಿಷಯ ಇದಾಗಿದೆ. ಇದು ನೋಡಿದಾಗ ನಮಗೆ ಈ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಅಂತ ಹೇಳ್ತೀವಿ, ಧರ್ಮ ಅರ್ಥ ಕಾಮ ಮೋಕ್ಷ. ಅದರಲ್ಲಿ ಮೋಕ್ಷ ಒಂದೇ ನಮಗೆ ಉದ್ದೇಶವಾಗಿರಬೇಕು, ಮುಖ್ಯ ಉದ್ದೇಶ, ಪ್ರಧಾನ ಕಾರಣ. ಇಲ್ಲಿ ಹೇಳಿದ್ದಾರೆ ನಮಗೇನು ಮುಖ್ಯ ಫಲ, ಅಮುಖ್ಯ ಫಲ, ಮುಖ್ಯ ಅಮುಖ್ಯ ಫಲ ಹೇಳಿದ್ದಾರೆ. ಹೀಗೆ ಹೇಳಿದಾಗ ಮುಖ್ಯವಾದ ಫಲವನ್ನು ಮಾತ್ರವೇ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬಹುದು. ಮತ್ತೆ ಅಮುಖ್ಯ ಫಲಗಳು ಯಾಕೆ ನಮಗೆ ಹೇಳಬೇಕು, ಶಾಸ್ತ್ರಗಳು ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನವಾಗಿ ನೆಕ್ಸ್ಟ್ ಪದ್ಯ, 15ನೇ ಪದ್ಯ ಹೊರಡಿದೆ ಇಲ್ಲಿ. ವ್ಯಾಧಿಯಿಂ ಪೀಡಿತ ಶಿಶುವಿಗೆ ಗುಡೋದಕವ ನೆರದು ಅದಕ್ಕೆ ಔಷಧ ತೇದು ಕುಡಿಸುವ ತಾಯಿಯ ಉಪಾದಿಯಲ್ಲಿ ಸರ್ವಜ್ಞ ಬಾದರಾಯಣ ಭಕ್ತ ಜನಕ್ಕೆ ಪ್ರಸಾದ ರೂಪಕನಾಗಿ ಭಾಗವತಾದಿಯಲ್ಲಿ ಪೇಳಿದನು ಧರ್ಮಾರ್ಥಗಳ ಫಲವೆಂದು. ಅಂದ್ರೆ ನಮಗೆ ಈ ಭಾಗವತ, ಭಾರತ, ರಾಮಾಯಣ ಈ ಎಲ್ಲರ ಕಡೆ ಸ್ತೋತ್ರಗಳು ಅವೆಲ್ಲ ಬರೋ ಕಡೆ ಎಲ್ಲ ಕಡೆಗೂ ನಮಗೊಂದು ಹೇಳುತ್ತೆ ಏನು ಫಲಗಳನ್ನು, ಫಲಸ್ತುತಿ ಹೇಳುತ್ತೆ. ಫಲಸ್ತುತಿಯನ್ನು ಹೇಳುವಾಗ ಪುತ್ರ ಪ್ರಥಮ, ಪುತ್ರಾನಾಂ ಅಗತೀನಾಂ ಗತಿಪ್ರದಂ ಈ ವಿಧವಾಗಿ ಎಲ್ಲವೂ ಹೇಳುತ್ತೆ. ಧನಾವಹಂ ದರಿದ್ರಾನಾಂ ಜಯೇಚ್ಛುನಾಂ ಜಯಾವಹಂ ಅಂತೇಳಿ ನಮಗೆ ಲೌಕಿಕವಾದ ಅಂದ್ರೆ ಮೋಕ್ಷ ಫಲವನ್ನು ಕೊಡುವುದು ಈ ಸ್ತೋತ್ರ ಅಂತ ಹೇಳುವುದಲ್ಲದೆ ಇಟ್ ಆಲ್ಸೋ ಸೇಸ್ ಇದು ನಮಗೆ ಇದರಿಂದ ಧರ್ಮ ಆಗುತ್ತೆ, ಅರ್ಥ ಆಗುತ್ತೆ, ಕಾಮ ಆಗುತ್ತೆ, ನಮ್ಮ ಇಚ್ಛೆಗಳೆಲ್ಲ ಪೂರೈಸುತ್ತೆ, ಸಂಸಾರದಲ್ಲಿ ನಮಗೆ ಬಯಸಿದ್ದೆಲ್ಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾಕೆ ರೀ ಶಾಸ್ತ್ರ ಅನ್ನೋದು ಮೋಕ್ಷಕ್ಕಾಗಿ ಹೊರಟದ್ದು ಅಂತ ಹೇಳಿದಾಗ, ಶಾಸ್ತ್ರಗಳಲ್ಲಿ ಈ ಮೋಕ್ಷ ಫಲವನ್ನು ಮಾತ್ರವೇ ಹೇಳದೆ ಈ ಧರ್ಮಾರ್ಥ ಕಾಮಗಳನ್ನು ಕೂಡ ಈ ಶಾಸ್ತ್ರ ಯಾಕೆ ನಮಗೆ ಕೊಡ್ತಾ ಇದೆ? ಅದನ್ನು ನಮ್ಮನ್ನ ನಮ್ಗೆ ವೈರಾಗ್ಯ ಬೇಕು, ಬಂಧನದಿಂದ ಹೊರಗೆ ಹಾಕಬೇಕು ಅಂತ ಹೇಳ್ತಾ ಇರುವಾಗ ಬಂಧನಕ್ಕೆ ಒಳಗಾಗುವಂತೆ ಈ ಫಲಗಳ ಸ್ತುತಿಗಳೆಲ್ಲ ಹೊರಟಿದಲ್ಲ, ಇದು ಏನು ಅಂದರೆ, ಅದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಾದಂತಹ ನಾವು ಅನೇಕ ಬಾರಿ ನೋಡಿದ್ದೀವಿ ಈ ಒಂದು ಉದಾಹರಣೆಯಿಂದ ಕೊಡ್ತಾರೆ. ಏನಂತ ಹೇಳಿದ್ರೆ, ವ್ಯಾಧಿಯಿಂ ಪೀಡಿತ ಶಿಶುವಿಗೆ, ಅಂದ್ರೆ ಒಂದು ಶಿಶುವು, ಒಂದು ಚಿಕ್ಕ ಮಗು, ಅದು ವ್ಯಾಧಿಯಿಂದ, ಇಲ್ಲಿ ನಮಗೆ ಯಾವುದು ಸಂಸಾರವನ್ನೋದೇ ಒಂದು ವ್ಯಾಧಿ, ಈ ವ್ಯಾಧಿಯಿಂದ ಪೀಡಿತನಾದಂತಹ ಶಿಶುವಿಗೆ ಏನು ಮಾಡ್ತಾರೆ, ತಾಯಿ ಗುಡೋದಕವ ನೆರದು ಅದಕ್ಕೆ, ಅಂದ್ರೆ ಒಂದು ಔಷಧನ್ನು ಮಾಡ್ತಾರೆ, ಔಷಧ ತೆಗಿತಾಳೆ, ತೆಗೆದು ಅದಕ್ಕೆ ಗುಡೋದಕ, ಗುಡ ಅಂದ್ರೆ ಬೆಲ್ಲ, ಬೆಲ್ಲದ ಉದಕ, ಬೆಲ್ಲದ ನೀರು ಅಂದ್ರೆ ಸಿಹಿಯಾಗಿರುವಂತಹ ಬೆಲ್ಲದ ನೀರನ್ನು, ಆ ಔಷಧ ಕೈಯಾಗಿರುತ್ತೆ, ಆ ಕೈಯಾಗಿರುವ ಔಷಧ ಮಗುವಿಗೆ ಕೊಟ್ಟರೆ ಮಗುವಿಗೆ ಬಹಳ ಒಳ್ಳೇದು. ಈ ಕೈ ಔಷಧ ಮಗುವಿಗೆ ದಟ್ಟಿದ ಗುಣ ಮಾಡುವುದು, ಮಗುವಿನ ಆ ರೋಗವನ್ನು ತೆಗೆಯುವ ಶಕ್ತಿ ಆ ಔಷಧಕ್ಕೆ ಇದೆ, ಆದರೆ ಅದು ಕೈಯಾಗಿರುತ್ತೆ. ಅದೇ ವಿಧವಾಗಿ ನಮಗೆ ಔಷಧ ಸದೃಶವಾಗಿರುವಂತಹದ್ದು, ಔಷಧಂತೆ ಇರುವಂತಹದ್ದು ಮೋಕ್ಷ, ಅದು ನಮಗೆ ಒಳ್ಳೇದು ಮಾಡುತ್ತೆ ಮೋಕ್ಷ. ಆದರೆ ಮೋಕ್ಷಕ್ಕಾಗಿ ಮಾಡಬೇಕಾದ ಸಾಧನೆ ಇದು ಮಾಡಬೇಕು, ನೀವು ಪೂಜೆಗಳನ್ನು ಮಾಡಬೇಕು, ವ್ರತಗಳನ್ನು ಮಾಡಬೇಕು, ಇದು ಮಾಡಬೇಕು, ಅದು ಬಹಳ ಕಹಿಯಾಗಿರುವಂತಹದ್ದು. ಅಂದ್ರೆ ನಮಗೆ ಕಹಿ ಅಂದ್ರೆ ಸಮಥಿಂಗ್ ದಟ್ ವಿ ಡೋಂಟ್ ಲೈಕ್, ನಮಗೆ ಕಷ್ಟವಾದ ಸಾಧನೆಯಂತೆ ತೋರುವಂತಹದ್ದಿರುತ್ತೆ ಅಂತ ಹೇಳಿದರೆ, ಅದಕ್ಕೇನು ಮಾಡ್ತಾರೆ, ಸರಿ ಈ ಮೋಕ್ಷ ಫಲ ಸಾಧನೆ ಯಾವ್ದಿದೋ ಅದು ಕಷ್ಟ ಅಂತ ತೋರಿದರೆ ಸಂಸಾರದ ಫಲಗಳನ್ನು ಈ ಸ್ತೋತ್ರಗಳನ್ನು ನಾವು ಸೇರಿಸ್ತೇವೆ. ಅಂದ್ರೆ ಅದಕ್ಕೆ ತಪ್ಪು ಹೇಳ್ತಾ ಇದ್ದೀರಿ ಅಂತ ಅರ್ಥಲ್ಲ, ಆ ಸ್ತೋತ್ರಗಳ ಶಕ್ತಿ, ಆ ಪರಮಾತ್ಮನ ಶಕ್ತಿ ಎಂತಹದ್ದು ಅಂತ ಹೇಳಿದರೆ ಮುಖ್ಯ ಫಲವೂ ಕೊಡುತ್ತೆ, ಅಮುಖ್ಯ ಫಲಗಳನ್ನು ಕೊಡುತ್ತೆ, ಮುಖ್ಯ ಅಮುಖ್ಯ ಫಲಗಳನ್ನು ಕೊಡುತ್ತೆ, ಎಲ್ಲವನ್ನೂ ಕೊಡುವ ಶಕ್ತಿ ಉಳ್ಳದ್ದು ಪರಮಾತ್ಮನ ಗುಣನಾಮ ಕೀರ್ತನ. ಅಂತಹ ಪರಮಾತ್ಮನ ಗುಣನಾಮ ಕೀರ್ತನೆಯಿಂದ ಎಲ್ಲ ವಿಧವಾದ ಫಲಗಳು ಸಿಗುತ್ತೆ. ಆ ಕಾರಣದಿಂದ ಮುಖ್ಯಾಂಶಗಳಾದ ಆ ಮೋಕ್ಷವನ್ನು ಹೇಳುವುದು ಮಾತ್ರವೇ ಅಲ್ಲದೆ ಅಮುಖ್ಯಾಂಶಗಳಾದಂತಹ ಈ ಲೌಕಿಕ ವಿಷಯಗಳನ್ನು ಕೂಡ ನಮಗೆ ಕೊಡುತ್ತೆ. ಯಾಕಂದ್ರೆ ಈ ಲೌಕಿಕ ವಿಷಯಗಳನ್ನುವುದು, ಈ ವಿಷಯ ಸುಖಗಳನ್ನುವುದು ಗುಡೋದಕ, ಬೆಲ್ಲದ ನೀರಿದ್ದಂತೆ, ಆ ಬೆಲ್ಲದ ನೀರನ್ನು ಔಷಧಕ್ಕೆ ಸೇರಿಸಿದಂತೆ ಈ ಧರ್ಮಾರ್ಥ ಕಾಮಗಳನ್ನು, ಆ ಫಲಗಳನ್ನು, ಈ ಮೋಕ್ಷದ ಫಲಗಳನ್ನುವ ಔಷಧ ಜೊತೆಲಿ ಸೇರಿಸಿಬಿಟ್ಟು ತಾಯಿಯಂತೆ ಇರುವಂತಹ ಆ ಪರಮಾತ್ಮ, ಸರ್ವಜ್ಞನಾದ ಆ ಪರಮಾತ್ಮ ಶಿಶುವಿನಂತೆ ಇರುವಂತಹ ನಮ್ಮ ಸಾಮಾನ್ಯ ಜನರಿಗೆ ಏನು ಮಾಡ್ತಾನೆ, ಆ ಔಷಧವನ್ನು ತೆಗೆದು ಕುಡಿಸುವ, ಆ ಕುಡಿಸುವಂತೆ ಆ ತಾಯಿಯ ಉಪಾಧಿಯಲ್ಲಿ, ಆ ತಾಯಿಯಂತೆ ಸರ್ವಜ್ಞನಾದಂತಹ ಪರಮಾತ್ಮ ಏನು ಮಾಡ್ತಾನೆ, ಬಾದರಾಯಣ ವೇದವ್ಯಾಸ ದೇವರು, ಬಾದರಾಯಣರು ವೇದವ್ಯಾಸ ದೇವರು ತಾವು ಮಾಡಿದ ಈ ಗ್ರಂಥಗಳಲ್ಲೆಲ್ಲರೂ ಕೂಡ ಧರ್ಮಾರ್ಥಗಳನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬಾದರಾಯಣ ಭಕ್ತ ಜನಕ್ಕೆ, ತನ್ನ ಭಕ್ತ ಜನರು ಯಾರಿದ್ದಾರೋ ಅವರಿಗೆ ಒಂದು ರೋಚಕಾರ್ಥ, ರೋಚನಾರ್ಥ, ಅವರಿಗೆ ರುಚಿ ಹುಟ್ಟಿಸುವುದಕ್ಕಾಗಿ, ಅಂದ್ರೆ ಈ ಔಷಧ ಕೈಯಾಗಿದೆ ಅದರ ಮೇಲೆ ರುಚಿ ಹುಟ್ಟಲಿ ಅಂತ ಹೇಳಿ ಬೆಲ್ಲದ ನೀರು ಸೇರಿಸಿದಂತೆ ಈ ಮೋಕ್ಷದ ಸಾಧನೆ ಕೈಯಾಗಿದೆ ಅವರಿಗೆ, ಅದರ ಮೇಲೆ ರುಚಿ ರೋಚನವನ್ನು ಹುಟ್ಟಿಸೋಣ ಅಂತೇಳಿ ಪ್ರಸಾದ ರೂಪಕನಾಗಿ ಅವನು ಅವರಿಗೆ ಅನುಗ್ರಹ ಮಾಡುವವನಾಗಿ ಭಾಗವತಾದಿಯಲ್ಲಿ, ಭಾಗವತ, ಭಾರತ, ರಾಮಾಯಣ ಇತ್ಯಾದಿ ಗ್ರಂಥಗಳಲ್ಲಿ ಹೇಳಿದಂತಹ ಪುರಾಣಗಳಲ್ಲೆಲ್ಲದಲ್ಲಿ ಕೂಡ ಹೇಳಿದನು, ಹೇಳಿದ್ದಾನೆ. ಏನ್ ಹೇಳಿದ್ದಾನೆ ವೇದವ್ಯಾಸ ದೇವರು, ಧರ್ಮಾರ್ಥಗಳೇ ಫಲವೆಂದು. ಇದರಿಂದ ನೀವು ಮಾಡಿದರೆ ಈ ಧರ್ಮಾರ್ಥ ಕಾಮಗಳು ನಿಮಗೆ ಕೂಡುತ್ತವೆ, ಇವೆಲ್ಲ ಬಂದು ಸೇರುತ್ತೆ, ನಿಮಗೆ ಈ ಲೌಕಿಕ ವಿಷಯಗಳಲ್ಲಿ ಕೂಡ ಸುಖವು ಉಂಟಾಗುತ್ತೆ ಅಂತ ಹೇಳುವುದರ ಕಾರಣ ಏನು ಅಂತ ಹೇಳಿದ್ರೆ, ಈ ವಿಧವಾಗಿ ಗುಡೋದಕವನ್ನು ಸೇರಿಸಿದಂತೆ ಅಂತೇಳಿ ಒಳ್ಳೆ ಉದಾಹರಣೆಯಿಂದ ಈ ಧರ್ಮಾರ್ಥ ಕಾಮಗಳನ್ನು ಮೋಕ್ಷದ ಫಲದ ಜೊತೆಯಲ್ಲಿ ಸೇರಿಸುವುದಕ್ಕೆ ಕಾರಣವನ್ನು ಇಲ್ಲಿ ನಮಗೆ ತಿಳಿಸಿದ್ದಾರೆ. ವ್ಯಾಧಿಯಿಂ ಪೀಡಿತ ಶಿಶುವಿಗೆ ಗುಡೋದಕವ ನೆರೆದು ಅದಕ್ಕೆ ಔಷಧ ತೇದು ಕುಡಿಸುವ ತಾಯಿಯ ಉಪಾಧಿಯಲ್ಲಿ ಸರ್ವಜ್ಞ ಬಾದರಾಯಣ ಭಕ್ತ ಜನಕ್ಕೆ ಪ್ರಸಾದ ರೂಪಕನಾಗಿ ಭಾಗವತಾದಿಯಲ್ಲಿ ಪೇಳಿದನು, ಧರ್ಮ ಅರ್ಥಗಳೇ ಫಲವೆಂದು ಪೇಳಿದನು. ಈ ವಿಧವಾಗಿ ಹೇಳಿದ್ದಾನೆ ವೇದವ್ಯಾಸ ದೇವರು ಅಂತೇಳಿ ನಮಗೆ ಇಲ್ಲಿ ರೋಗ ನಿವಾರ್ಥನಕನಾಗಿ ಜ್ಞಾನಭಕ್ತಿ ವೈರಾಗ್ಯಗಳೆಂಬ ಔಷಧ ಜೊತೆಗೆ ನಮಗೆ ಶಾಸ್ತ್ರ ನಮ್ಗೆ ಏನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಈ ಬೆಲ್ಲದ ನೀರಂತೆ ಇರುವಂತಹ ಧರ್ಮಾರ್ಥ ಕಾಮಗಳನ್ನು ಕೂಡ ಕೊಡ್ತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಇದಾದ ಮೇಲೆ ನಮಗೆ ಸರಿ ಇದು ಹೇಳಿದ್ದಾರೆ, ಯಾಕೆ ರೀ ಸಂಸಾರವನ್ನು ಅಷ್ಟು ಒಂದು ಕಮ್ಮಿಯಾಗಿ ಯಾಕೆ ಮಾಡಬೇಕು, ಸರಿ ಮೋಕ್ಷ ಸಾಧನೆ ಇದೆ, ಸಂಸಾರವನ್ನು ಯಾಕೆ ಕಮ್ಮಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಶ್ಲೋಕ ಪದ್ಯದಲ್ಲಿ. ದೂರದಲ್ಲಿಹ ಪರ್ವತ ಘನಾಕಾರ ತೋರ್ಪುದು ನೋಳ್ಪ ಜನರಿಗೆ, ಅದು ಸಾರಗೈಯಲು, ಸಾರೆಗೈಯಲಂದ್ರೆ ಹತ್ರ ಹೋದ್ರೆ, ಸಾರೆಗೈಯಲು ಸರ್ಪ ವ್ಯಾಘ್ರಗಳಿಂದ ಭಯವಿಹುದು ಘೋರತರ ಸಂಸಾರ ಸೌಖ್ಯ ಅಸಾರತರವೆಂದು ಅರಿದು ನಿತ್ಯ ರಮಾರಮಣನ ಆರಾಧಿಸುವರು ಅದರಿಂದ ಬಲ್ಲವರು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ದೂರದಲ್ಲಿಯ ಪರ್ವತ, ಡಿಸ್ಟೆಂಟ್ ಹಿಲ್ಸ್ ಆರ್ ಸ್ಮೂತ್ ಅಂತ ಹೇಳಿ ನಮಗೆ ಇಂಗ್ಲಿಷ್ ನಲ್ಲಿ ಕೂಡ ಒಂದು ಸೇಯಿಂಗ್ ಇದೆ, ಡಿಸ್ಟೆಂಟ್ ಹಿಲ್ಸ್ ಆರ್ ಸ್ಮೂತ್ ಅಂತೇಳಿ. ಅಂದ್ರೆ ದೂರದಲ್ಲಿ ಇಹ ಇರುವಂತಹ, ದೂರದಲ್ಲಿ ಇರುವಂತಹ ಪರ್ವತ ಪರ್ವತಗಳು ಘನಾಕಾರ ತೋರ್ಪದು. ಘನಾಕಾರ ಅಂದ್ರೆ ಘನ ಅಂದ್ರೆ ಮೇಘ, ಮೇಘದ ಆಕಾರಗಳು. ನಮಗೆ ಮೇಘಗಳು ದೂರದಿಂದ ನೋಡಿದಾಗ ಬಹಳ ಬ್ಯೂಟಿಫುಲ್ ಆಗಿ ಶೇಪ್ ಶೇಪ್ ನಲ್ಲಿ ಇದ್ದು ನಮಗೆ ಸುಂದರವಾಗಿ ಕಾಣಿಸುತ್ತೆ. ಬೇರೆ 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 ಮೇಘಗಳನ್ನು ಒಂದು ಕಾಮ್ ಕ್ವೈಟ್ ದಿನದಲ್ಲಿ ನಾವು ಕೂತ್ಕೊಂಡು ನೋಡಿದ್ರೆ ಆಕಾಶದಲ್ಲಿ ಸುಂದರವಾಗಿ ಕಾಣಿಸಿಕೊಡುತ್ತೆ. ಆ ಮೇಘಗಳ ಆ ಮೇಘಗಳಲ್ಲಿ ಹೋಗಿ ಮುಟ್ಟಿದ್ರೆ ಹೇಗಿರುತ್ತೆ, ಅದರಲ್ಲಿ ನಿಂತರೆ ಹೇಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಎಷ್ಟು ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿ ಸುಂದರಾಕಾರವಾಗಿ ಕಾಣಿಸುತ್ತೆ. ಅದಕ್ಕೆ ಘನಾಕಾರ, ಮೇಘಗಳಂತೆ ಸುಂದರವಾಗಿ ತೋರ್ಪುದು ತೋರಿಸಿಕೊಡುತ್ತೆ. ಪರ್ವತಗಳು ದೂರದಲ್ಲಿರುವಾಗ ದೂರದಿಂದ ನೋಡಿದಾಗ ಬಹಳ ಸುಂದರವಾಗಿ ಕಾಣಿಸಿಕೊಡುತ್ತೆ, ಮೇಘಗಳಂತೆ ಕಾಣಿಸಿಕೊಡುತ್ತೆ ನೋಡ್ಪ ಜನರಿಗೆ, ನೋಡುವಂತಹ ಜನರಿಗೆ. ಸಾರೆಗೈಯಲು, ಸಾರೆಗೈಯೋದು ಅಂದ್ರೆ ಹತ್ತಿರ ಹೋಗೋದು. ನಾವು ಹತ್ತಿರ ಹೋಗುವ ಎಷ್ಟು ಸುಂದರವಾಗಿದೆ ಪರ್ವತಗಳು, ನಾವು ಹತ್ತಿರ ಹೋಗಿ ನೋಡೋಣ ಅಂತೇಳಿ ಆ ಪರ್ವತಗಳ ಹತ್ತಿರ ಹೋಗಿ ಅದರ ಮೇಲೆ ಏರಿ ಅದರ ಹತ್ತಿರ ಹೋದಾಗ ಏನಾಗುತ್ತೆ, ಆ ಪರ್ವತಗಳಲ್ಲಿ ಸರ್ಪ ವ್ಯಾಘ್ರಗಳು, ಹಾವುಗಳು, ಹುಲಿಗಳು ಇವೆಲ್ಲ ಇದ್ದರೆ ಅದರ ಮೂಲಕವಾಗಿ ನಮಗೆ ಸರ್ಪ ವ್ಯಾಘ್ರಗಳಿಂದ ಭಯವಿಹುದು. ಈ ಸರ್ಪಗಳು ವ್ಯಾಘ್ರಗಳು ಅಂದ್ರೆ ಹಾವುಗಳು ಹುಲಿಗಳು ಯಾವುದಿದೋ ಅದರಿಂದ ನಮಗೆ ಭಯವು ಇಹುದು, ಭಯ ಕೊಡುತ್ತೆ. ಅದು ನಮಗೆ ಭಯಂಕರವಾಗಿ ಕಾಣುತ್ತೆ. ಅಂದ್ರೆ ದೂರದಿಂದ ಚೆನ್ನಾಗಿರುತ್ತೆ, ಹತ್ತಿರ ಹೋದ್ರೆ ಭಯವು ಉಂಟಾಗುತ್ತೆ. ಅದೇ ವಿಧವಾಗಿ ಘೋರತರ ಭಯಂಕರತರ ಅತ್ಯಧಿಕ ಭಯವನ್ನು ಹುಟ್ಟಿಸುವಂತಹ ಸಂಸಾರ ಸೌಖ್ಯ, ಈ ಸಂಸಾರದ ಸೌಖ್ಯ ಯಾವುದಿದೋ ಅದು ಅಸಾರತರವೆಂದು ಅರಿದು. ಈ ಸಂಸಾರ ಸೌಖ್ಯ ಯಾಕಿದೆ, ಅಷ್ಟೇನು ಭಯಂಕರ ಅಲ್ಲ, ಸರ್ಪವ್ಯಾಘ್ರಗಳಿಂದ ಯಾಕೆ ಹೋಲಿಸ್ತಾ ಇದ್ದಾರೆ ಸಂಸಾರ ಸೌಖ್ಯವನ್ನು, ಅದು ಅಷ್ಟು ಭಯಂಕರವಲ್ಲವಲ್ಲ ಅಂತ ಹೇಳಿದರೆ ಮೋಕ್ಷ ಸಾಧನದ ಮಾರ್ಗದಲ್ಲಿ ಇರುವವರಿಗೆ ಈ ಸಂಸಾರ ಸೌಖ್ಯ ಅನ್ನೋದು ಭಯಾವಹವೇ ಆಗಿರುತ್ತೆ. ಈ ಮೋಕ್ಷ ಸಾಧನೆಯಲ್ಲಿರುವವರಿಗೆ ಸಂಸಾರ ಸೌಖ್ಯ ಅಸಾರತರ, ಬಹಳ ಅಸಾರಕರವಾಗಿದ್ದು ಅಂದು ಎರಿದು ಈ ವಿಧವಾಗಿ ಅಸಾರತರವು ಎಂದು ಅರಿದು, ಅರಿದು ಅಂದ್ರೆ ತಿಳಿಕೊಂಡು, ಅದು ಅಸಾರತರವು ಎಂದು ತಿಳಿದವರಾಗಿ ನಿತ್ಯ ಎಲ್ಲ ಕಾಲದಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ಕೂಡ ರಮಾರಮಣನ ಲಕ್ಷ್ಮೀಪತಿಯಾದ ಆ ಶ್ರೀಮನ್ನಾರಾಯಣನ ಆರಾಧಿಸುವರು. ಇದು ಛಾಂದಸಿಕವಾಗಿ ರಮಾರಮಣನ ಆರಾಧಿ ಅಲ್ಲಿ ಆರಾಧಿಸುವರು ಅದರಿಂದ ಬಲ್ಲವರು ಅಂತೇಳಿ. ಸೊ ರಮಣ ಅಂದ್ರೆ ಲಕ್ಷ್ಮೀ ರಮಣನ ಆರಾಧಿಸುವರು ಅದರಿಂದ ಬಲ್ಲವರು, ಆರಾಧನೆ ಮಾಡುವವರು ಅದರಿಂದ ಬಲ್ಲವರು. ಅದರಿಂದ ಅಂದ್ರೆ ಆ ಮೋಕ್ಷದಿಂದ, ಆ ಮೋಕ್ಷವನ್ನು ತಿಳಿದವರು, ಈ ಸಂಸಾರವನ್ನು ತಿಳಿದಿದ್ದಾರೆ ಬಲ್ಲವರು ಅಂದ್ರೆ ತಿಳಿದವರು. ಏನು ಬಲ್ಲವರು, ಆ ಸಂಸಾರವು ಭಯಾವಹವಾದದ್ದು, ಈ ಮೋಕ್ಷವು ನಮಗೆ ಭಯವನ್ನು ಮೂಲ ನಿರ್ಮೂಲನ ಮಾಡುವಂತಹದ್ದು ಅಂಥೇಳಿ ಆ ಮೋಕ್ಷಕ್ಕೆ ಸಂಸಾರಕ್ಕೆ ಇರುವ ಆ ವ್ಯತ್ಯಾಸವನ್ನು ತಿಳಿದವರಾಗಿದ್ದಾರೆ ಅಂಥೇಳಿ ನಮಗೆ ಇಲ್ಲಿ ಹೇಳಿದ್ದಾರೆ. ಸೊ ಈ ಶ್ಲೋಕದಲ್ಲಿ ಹೇಳುವುದರ ಮೂಲಕವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಸಂಸಾರವನ್ನು ನಾವು ಬಿಡಬೇಕಂತ ಹೇಳ್ತಾ ಇಲ್ಲ, ಆದ್ರೆ ಸಂಸಾರ ದೂರದಲ್ಲಿ ಕಾಣಿಸುವಷ್ಟು ರುಚಿಕರವಾಗಿ ಅದರ ಒಳಗಿರುವಾಗ ಅಪ್ಪ ಯಾಕಪ್ಪ ಈ ಸಂಸಾರ ಸಾಕು ಸಾಕು ಅಂಥೇಳಿ ಸಂಸಾರವನ್ನು ಬೇಡ ಬೇಡ ಅಂಥೇಳಿ ಹೇಳುವಂತಹ ಒಂದು ಭಾವನೆಯನ್ನು ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ಈ ಸಂಸಾರದ ವೈರಾಗ್ಯ ಬಂದವರು ನೋಡಿದವರಿಗೆ ಏನಂತ ಹೇಳಿದೆ, ಸಂಸಾರ ಆಪಾತದಹ ರಮಣೀಯವಾಗಿದ್ದರೂ ಕೂಡ ನಮಗೆ ಈ ಸಂಸಾರದಲ್ಲಿರುವಂತಹ ಭಯಗಳು ಎಂಥದ್ದು ಅಂತ ಹೇಳಿದರೆ, ಧನಧಾನ್ಯಾದಿ ಸೌಖ್ಯಗಳು ಚೆನ್ನಾಗೇ ಇರುತ್ತೆ, ಆದರೆ ಇಲ್ಲಿ ನಮಗೆ ಹೆಂಡತಿ ಮಕ್ಕಳ ಜೊತೆ ಇದು ಇರುವುದು ಅದೆಲ್ಲ ಚೆನ್ನಾಗಿ ತೋರುತ್ತೆ. ಆದರೆ ಇಲ್ಲಿ ಅರಿಷಡ್ ವರ್ಗಗಳು ಅನ್ನುವ ಇಲ್ಲಿ ವ್ಯಾಘ್ರಾದಿಗಳು ಸಪ್ಪೆ ವ್ಯಾಘ್ರಾದಿಗಳಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಅರಿಷಡ್ ವರ್ಗಗಳಿಗೆ ಇಲ್ಲಿ ಒಳ್ಳೆ ಅವಕಾಶ ಅಂದ್ರೆ, ನಮಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋದು ಸಂಸಾರದ ಸ್ಥಿತಿಯಲ್ಲಿ ಎಲ್ಲರಿಗೂ ಬೆನ್ನ ಹತ್ತಿ ಬರುವಂತಹ ವಿಷಯಗಳು ಇದು. ಇಂತಹ ಇದೆಲ್ಲದಕ್ಕೆ ತಾಪತ್ರಯಗಳಿಗೆ ಇವೆಲ್ಲದಕ್ಕೂ ಕೂಡ ಅವಕಾಶ ಇರುವಂತಹ ಕಾರಣದಿಂದ ಅಪ್ಪ ಸಾಕು ಸಂಸಾರ ಅನ್ನುವ ಒಂದು ಭಾವನೆ, ಈ ಹೆಂಡತಿ ಮಕ್ಕಳ ಕಾಟ ಬೇಡಪ್ಪ, ಇಷ್ಟು ಅಷ್ಟರ ದುಃಖ ವರ್ತನೆ ಆಗುತ್ತೆ, ಬಡತನ ಬರುತ್ತೆ, ಎಲ್ಲ ಭಾಗ್ಯ ಒಳ್ಳೆ ಸಂಪತ್ತಿದ್ರೆ ಭಯ, ಆ ದುಡ್ಡು ಯಾರು ಕದ್ಕೊಂಡು ಹೋಗ್ತಾನಂತೆ ಭಯ, ಆ ದುಡ್ಡು ಎಲ್ಲೋ ಹೋಗುತ್ತೆ ಅಂತ ಭಯ. ಈ ವಿಧವಾಗಿ ಅನೇಕ ವಿಧವಾದ ತೊಂದರೆಗಳು ಕಾಟಗಳು ಸಂಸಾರದಲ್ಲಿ ಕಾಣಿಸಿಕೊಡುತ್ತೆ. ಅದಕ್ಕೆ ದೂರದಿಂದ ಕಾಣಿಸಿದಷ್ಟು ಸುಂದರವಾಗಿ ಹತ್ತಿರ ಇರೋದಿಲ್ಲ ಅನ್ನೋದು ನಮ್ಗೆ ಇಲ್ಲಿ ತಿಳಿಸಿದಂತಹ ವಿಷಯ. ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನಮಗೆ 17ನೇ ಪದ್ಯದಲ್ಲಿ ಈ ಇನ್ನೊಂದು ಸುಂದರವಾದ ಒಂದು ಉದಾಹರಣೆಯಿಂದ ಆ ಭಾವನೆಯನ್ನು, ಏನು ನಾವು ಮಾಡುವ ಸಾಧನೆ ಯಾವುದು ವ್ಯರ್ಥವಾಗತ್ತೆ ಯಾವುದು ಉಳಿಯತ್ತೆ ಅನ್ನೋದನ್ನು ಒಳ್ಳೆ ಉದಾಹರಣೆಯನ್ನು ಹೇಳಿದ್ದಾರೆ. ಕೆಸರ ಘಟಗಳ ಮಾಡಿ ಬೇಸಿಗೆ ಬಿಸಿಲೊಳು ಇಟ್ಟು ಒಣಗಿಸಿದರೆ ಅದು ಘನರಸವ ತುಂಬಲು ಬಹುದೇ? ಸರ್ವಸ್ವತಂತ್ರ ನಾನೆಂಬ ಪಶುಪ ನರನು ಏನೇನು ಮಾಡ್ಪನು ಅಶನದ ದಾನ ಸ್ನಾನ ಕರ್ಮಗಳು ಒಸರಿ ಪೋಪು ಬರಿದೆ ದೇಹ ಆಯಾಸವನೇ ಕೊಟ್ಟು ಅಂತ ಹೇಳಂದ್ರೆ, ನಾವು ಮಾಡುವ ಸಾಧನೆಯಲ್ಲಿ ಅನುಸಂಧಾನ ಅನ್ನೋ ಪದ ಶಬ್ದವನ್ನು ನಾವು ಬಹಳ ಫ್ರೀಯಾಗಿ ಉಪಯೋಗಿಸ್ತೀವಿ. ಆ ಅನುಸಂಧಾನ ಅನ್ನೋದು ಹೇಗೆ ಇರಬೇಕು ಅನ್ನೋದಕ್ಕೆ ನಾವು ಉದಾಹರಣೆಗಳನ್ನು ನೋಡ್ತಾ ಇರುವಾಗ ಸ್ವಲ್ಪ 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 ಬರುತ್ತೆ. ಅನುಸಂಧಾನ ಅನ್ನೋದು ಬಹಳ ಸುಲಭ ಅಂತ ಭಾವನೆ ಮಾಡ್ತಾರೆ, ಆದ್ರೆ ಅನುಸಂಧಾನ ಅನ್ನೋದೇ ಬಹಳ ಕಷ್ಟವಾದ ವಿಷಯ. ಅನುಸಂಧಾನ ಅಂದ್ರೆ ಲಿಪ್ ಸ್ಟೇಟ್ಮೆಂಟ್ ಅಲ್ಲ, ಬಾಯಿಯಿಂದ ಹೇಳುವ ಮಾತಲ್ಲ, ಮನಸ್ಸಿನಲ್ಲಿ ಅದು ಸ್ಥಿರವಾಗಿ ನೆಲೆಸಿರಬೇಕು. ಅದು ಬಹಳ ಕಷ್ಟವಾದ ವಿಷಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೆಸರ ಘಟಗಳ ಮಾಡಿ ಅಂದ್ರೆ ಕೆಸರಿನಿಂದ, ಕೆಸರು ಮಣ್ಣಿನಿಂದ ಸಾಫ್ಟ್ ಮಡ್ ಯಾವ್ದಿದ್ದು ಅದರಿಂದ ನಾವು ಘಟಗಳನ್ನು ಅಂದ್ರೆ ಮಡಿಕೆಗಳನ್ನು ಮಾಡಿಬಿಟ್ಟು ಆ ಮಡಿಕೆಯನ್ನು ಏನ್ ಮಾಡಬೇಕು, ಒಳ್ಳೆ ಬೆಂಕಿಯಲ್ಲಿ ಹಾಕಿ ಚೆನ್ನಾಗಿ ಸುಡಬೇಕು. ಹಾಗೆ ಬೆಂಕಿಯಲ್ಲಿ ಹಾಕಿ ಸ್ಪೆಷಲ್ ಆಗಿ ಪ್ರಾಸೆಸ್ ಮಾಡಿ ಸುಡದೆ, ಅದು ಪ್ರಾಸೆಸ್ ಸರಿಯಾಗಿ ಮಾಡದೆ ನಾವು ಸುಮ್ಮನೆ ಬಿಸಿಲು ಸೂರ್ಯ ಇದ್ದಾನಲ್ವಾ, ಸೂರ್ಯ ಮತ್ತು ಬೆಂಕಿ ಯಾಕೆ ಬೇರೆ, ಸೂರ್ಯನ ಇದ್ದೇ ಸಾಕು, ಆ ಸೂರ್ಯನ ಬಿಸಿಲು ಬಿಟ್ಟರೆ ಸಾಕು ಅಂತ ಹೇಳಿ ಆ ಸೂರ್ಯನ ಬೇಸಿಗೆ ಬಿಸಿಲೊಳು ಇಟ್ಟು ಒಣಗಿಸಿದರೆ, ಅಂದ್ರೆ ಸುಮ್ಮನೆ ಒಣಗಿಸು, ಜಸ್ಟ್ ಗೆಟ್ ಇಟ್ ಡ್ರೈಡ್ ಅಪ್ ಅಷ್ಟೇ, ನಾಟ್ ಬರ್ನಿಂಗ್ ಇಟ್ ಬಟ್ ಜಸ್ಟ್ ಗೆಟಿಂಗ್ ಇಟ್ ಡ್ರೈಡ್. ಈ ವಿಧವಾಗಿ ಅದನ್ನು ಸುಮ್ಮನೆ ಒಣಗಿಸಿದರೆ ಅದು ಘನರಸವ ತುಂಬಲಬಹುದು. ಘನರಸ ಅಂದ್ರೆ ಘನ ಅಂದ್ರೆ ಮೇಘಗಳು, ಮೇಘದ ರಸ ಅಂದ್ರೆ ನೀರು. ಅದನ್ನಲ್ಲಿ ಆ ವಿಧವಾಗಿ ಅಂದ್ರೆ ಸರಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡದೆ, ಸರಿಯಾಗಿ ಮಾಡದೆ, ತಯಾರು ಮಾಡದೆ, ಕೇವಲ ಹ್ಯಾಫ್ ಅಜಾರ್ಡ್ ಆಗಿ ಒಂದು ಕೆಸರಿನಿಂದ ಮಡಿಕೆಯನ್ನು ಮಾಡಿಬಿಟ್ಟು ಅದರನ್ನು ಸುಮ್ಮನೆ ಬಿಸಿಲಿನಲ್ಲಿ ಒಣಗಿಸಿಬಿಟ್ಟು ಅದರಲ್ಲಿ ನೀರು ಹಾಕಿದ್ರೆ ಆ ನೀರೆಲ್ಲ ಹೊರಗೆ ಸೋರೋಗುತ್ತೆ. ಸೊ ಈ ವಿಧವಾಗಿ ಘನ ರಸವ ತುಂಬಲು ಬಹುದೇ, ಅದರಿಂದ ನಾವು ನೀರನ್ನು ಅಂತಹ ಮಡಿಕೆಯಲ್ಲಿ ತುಂಬಿದರೆ ಏನಾಗುತ್ತೆ, ಎಲ್ಲವೂ ವ್ಯರ್ಥವಾಗುತ್ತೆ. ಅದೇ ವಿಧವಾಗಿ ನಾವು ಎಲ್ಲ ಕರ್ಮಗಳನ್ನು ಮಾಡಿದರೂ ಕೂಡ ಸರ್ವ ಸ್ವತಂತ್ರನು ತಾನೆಂಬ ಅಂದ್ರೆ ಈ ನಾವು ಬಹಳ ಜನಕ್ಕೆ ಹೆಸರು ನೋಡ್ಬಿಟ್ಟು ಏನ್ರಿ ಜಗನ್ನಾಥ ದಾಸರು ದತ್ತ ಸ್ವಾತಂತ್ರ್ಯ ಸಂಧಿಯೇ ಬರೆದಿದ್ದಾರೆ ಅಂದ್ರೆ ಎಲ್ಲರಿಗೂ ಸ್ವಾತಂತ್ರ್ಯವಿದೇ, ದತ್ತ ಸ್ವಾತಂತ್ರ್ಯ ದೇವರು ಕೊಟ್ಟಂತಹ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ಹೆಸರು ನೋಡ್ರಿ, ದತ್ತ ಸ್ವಾತಂತ್ರ್ಯ ಕೊಟ್ಟಂತಹ ಸ್ವಾತಂತ್ರ್ಯ, ಆ ಹೆಸರೇ ಗೊತ್ತಾಗ್ಬಿಡತ್ತೆ ನಮಗೆ ಅಂತೇಳಿ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅನ್ನೋದು ಒಳಗೆ ಹೋದ್ರೆ ಗೊತ್ತಾಗತ್ತೆ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೆ ಜಗನ್ನಾಥ ದಾಸರು ಸ್ವಾತಂತ್ರ್ಯ ಇಲ್ಲ 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 ಅನ್ನೋದು ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಇದ್ದಾರೆ. ಈ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಈ ಒಂದೊಂದು ಕಡೆ ಹೇಳಿದ್ದನ್ನು ಮಲ್ಲಿ ಇತ್ತು ಇಲ್ಲಿ ಈ ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸರ್ವ ಸ್ವತಂತ್ರ ತಾನೆಂಬ ಪಶುಪ ನರನು ಏನೇನು ಮಾಡ್ಪ, ಅಂತಹ ನಾನೇ ಸರ್ವ ಸ್ವಾತಂತ್ರ ಅಂತ ಯಾರು ಭಾವನೆ ಮಾಡ್ತಾನೋ ಅವನು ಪಶುಪ ಅಂದ್ರೆ ಪಶುಶ್ರೇಷ್ಠ, ದ ಬೆಸ್ಟ್ ಆಫ್ ದ ಅನಿಮಲ್ಸ್ ಅಂತಾರೆ, ಆ ತರಹ ಬೆಸ್ಟ್ ಮೇಡ್ ಅನಿಮಲ್ ಅಂತ ಅಂದ್ರೆ ಅವನು ಮನುಷ್ಯನಲ್ಲ, ಅವನು ಪಶುಪನೇ ಅಂತ ಹೇಳಿ ಅಲ್ಲ ಪಶುಪ ನರನು ಏನೇನು, ಆ ನರನ ರೂಪದಲ್ಲಿರುವಂತಹ ಪಶು ಸದೃಶನಾದವನು ನಾನೇ ಸರ್ವಸ್ವತಂತ್ರ ಅನ್ನುವ ಭಾವನೆ ಮಾಡುವವನು ಅವನು ಏನೇನು ಮಾಡ್ಪನು, ಅವನು ಯಾವುದೇ ಮಾಡಲಿ ಏನೇ ಮಾಡಲಿ, ಏನು ಆಶನ ಮಾಡಬಹುದು, ಊಟ ಮಾಡ್ತಾನೆ, ತಿನ್ನುತ್ತಾನೆ, ಇಲ್ಲ ದಾನವನ್ನು ಮಾಡ್ತಾನೆ, ಸ್ನಾನ ಮಾಡಬಹುದು, ಕರ್ಮಗಳನ್ನು ಮಾಡೋದು, ಏನು ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ಸುಮ್ಮನೆ ವ್ಯರ್ಥವಾಗಿ ಬಿಡುತ್ತೆ. ದೇಹಾಯಾಸ ಒಂದೇ ಉಳಿಯುತ್ತೆ ಹೊರತು ಅವನು ಮಾಡಿದ ಕರ್ಮಗಳಿಗೆ ತಾನೇ ಸ್ವತಂತ್ರ ಅಂತ ಭಾವನೆ ಮಾಡಿದ ಕರ್ಮಗಳ ಯಾವುದು ಕೂಡ ನಮಗೆ ನಿಲ್ಲಲಾರವು, ಮುಖ್ಯ ಫಲವನ್ನು ಕೊಡಲಾರವು, ಮೋಕ್ಷ ಸಾಧನವಾಗಲಾರದು ಅನ್ನುವ ವಿಷಯವನ್ನು ನಮಗೆ ಸುಸ್ಪಷ್ಟವಾಗಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ಇನ್ನೂ ಡೀಟೇಲ್ಡ್ ಆಗಿ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇತ್ಯಸ್ಯ ಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.